மாமதா பாண்டவா செய்வா கிமகுருவத சஞ்சயா தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கீதார்த்தம் வக்ஷாமி தேசதா சமாபதிம் பூர்ணகுணம் முகுந்தம் வியாசஞ்ச விஞ்ஞான சஹஸ்ரபானும் பூர்ணப்பிரபோதஞ்ச சுதத்வதீபம் க்ரமாத் குருஞ்ச பிரணமாமி மூர்த்தா ஸ்ரீமதானந்த தீர்த்தாரியவதம நித்யயத்னதா கிரியதே விஷ்ணு கீதாயா விருதி சாது சம்விதே குரும ஸ்ரீ கிருஷ்ண கீதாயா பாஷ்யாத்யுக்தார்த்த சங்கிரகம் யாவதாயிட்டோம் ஸ்ரேயாம்ச தர்மம் ஆயிட்டு அசக்த புத்தி அசக்த புத்தி சர்வத்ரா ஜிதாத்மா விகத ஸ்பிருஹ அது ஆயிட்டு புத்தியா விசுத்தயாயுக்தோ திருத்யாத்மானம் நியம்யச்ச சப்தாதீன் விஷயான் தியக்த்வா ராகத்வேஷோ விதஷ்யச்ச ಈ ಸಾಧನೆ ಮಾಡ್ತಾ ಹೋದಾಗ ಏನೇನ್ ಜೊತೆಗಿರುತ್ತೆ ಅಂತ ಹೇಳ್ತಾರೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತ, ಒಳ್ಳೆ ಬುದ್ಧಿವಂತನಾಗಿರ್ತಾನೆ. ಆದ್ರೆ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಲ್ಲ, ಎಂತ ಬುದ್ಧಿ ಒಳ್ಳೆ ಶುದ್ಧವಾದ ಬುದ್ಧಿ ಅವನು. ಸಶುದ್ಧ ಬುದ್ಧಿ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಎಲ್ಲಿ ಬಂತು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ಸಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಸೊ ಜ್ಞಾನಿಯಾದ ಅವ್ರ ಬುದ್ಧಿ ಯಾವಾಗಲೂ ಬುದ್ಧಿವಂತರಾಗಿರ್ತಾರೆ, ಶುದ್ಧ ಬುದ್ಧಿ ಇರುತ್ತೆ. ಇವ್ರಿಗೆ ಬುದ್ಧಿವಂತರ ಸಂಖ್ಯೆ ಏನು ಕಡಿಮೆ ಇಲ್ಲ. ಬಟ್ ಏನಾಗಿದೆ ಅದೆಲ್ಲ ಪರವಾಗಿ ಎಲ್ಲೆಲ್ಲೂ ಮಿಸ್ಯೂಸ್ ಆಗ್ತಾ ಇದೆ ಅಷ್ಟೇ, ಹೊರತು ಬೇರೆದಕ್ಕೆ ಉಪಯೋಗ ಬರ್ತಾ ಇಲ್ಲ. ಅದು ವಿಶುದ್ಧವಾದ ಬುದ್ಧಿಯಿಂದ ಕೂಡಿರ್ತಾನೆ. ಬುದ್ಧಾಯುಕ್ತ ಧೃತ್ಯ ಧೈರ್ಯೇಣ ತಮ್ಮ ಅದು ಕೂಡ ಅನ್ವಯ ಮಾಡಬೇಕು. ವಿಶುದ್ಧಯ ಧೃತ್ಯ ಅಲ್ಲಿಗೆ ಚರ್ಚೆ ಹೋಗಬೇಕು. ಮತ್ತೆ ಶುದ್ಧವಾದ ಧೈರ್ಯ ಇರುತ್ತೆ, ಕೆಟ್ಟ ಧೈರ್ಯ ಇರೋದಿಲ್ಲ. ಆತ್ಮಾನಂ ಮನೋ ನಿಯಮ್ಯ ಮನಸ್ಸನ್ನ ನಿಯಮನ ಮಾಡಿಕೊಂಡಿರ್ತಾನೆ. ವಿಷಯಭ್ಯೋ ಶಬ್ದಾದೀನ್ ವಿಷಯಾಂತ್ಯಕ್ತ ಶಬ್ದಾದೀನ್ ವಿಷಯಾಂತ್ಯಕ್ತ ಶಬ್ದ ರೂಪ ರಸ ಸ್ಪರ್ಶ ಅಂತಕ್ಕಂಥ ವಿಷಯಗಳನ್ನ ತ್ಯಾಗ ಮಾಡಿರ್ತಾನೆ, ವಿರಕ್ತನಾಗಿರ್ತಾನೆ. ಅದು ಅನುಭವೇಚ್ಛಾಂ ವಿಹಾಯಿತಿ ಅವತ್ತು ಅದು ಬೇಕು ಅಂತ ಅನಿಸೋದೇ ಇಲ್ಲ ಅವನಿಗೆ. ಅವ್ರ ಹೋಟ್ಲಲ್ಲಿ ಹೇಗಿರುತ್ತೆ ಎಲ್ಲರೂ ಸಿಗ್ತು, ಮತ್ತೆ ತಿಂದಾರ ನೋಡ್ಬೇಡ ಕೊನೆ ಪಕ್ಷ ಆ ಭಾವನೆ ಬರೋದಿಲ್ಲ ಅವನಿಗೆ. ಅವ್ರು ಇಷ್ಟು ಜನ ಕ್ಯೂ ನಿಂತಿರ್ತಾರೆ ಅಂದಮೇಲೆ ಒಂದ್ಸತಿ ನಾವ್ಯಾಗ ರುಚಿ ನೋಡ್ಬಾರ್ದು ಕೊನೆ ಪಕ್ಷ. ಅವರೆಲ್ಲ ಮೂರ್ಖರೇನು ಹಾಗಿದ್ರು, ಅದು ಬೇರೆ ಯೋಚನೆ. ಅದೆಲ್ಲ ಮೂರ್ಖರ ಅಷ್ಟು ಜನ ಕ್ಯೂ ನಿಂತ್ಕೊಂಡಿರ್ತಾರೆ, ಸಾಲು ಸಾಲು ನಿಂತಿರ್ತಾರೆ, ಏನೋ ಸಮಥಿಂಗ್ ಇರಬೇಕಂತ. ಮನೆಯಲ್ಲಿದ್ದಾರೆ ಒಂದು ರುಚಿ ಇರ್ಬೋದು ಬಹುಶಃ ಅಂತೇಳಿ ತಿನ್ನಬೇಕು ಅಂತ ಇಚ್ಛೆ ಕೂಡ ಬರೋದಿಲ್ಲ ಅವರಿಗೆ. ತಿಳಿತಾ ಒಂದೇ ಒಂದು ಸತಿ ಯಾಕೆ ನೋಡಬಾರ್ದು ಅಂತ ಅನ್ಸ್ಕೊಂಡ್ರು ಕೂಡ ಅದು ವೀಕ್ನೆಸ್ಸೆ. ಅದ್ರದ್ದು ಅದು ವ್ಯರ್ಥ ಅಂತ ತಿಳ್ಕೊಂಡ್ಬೇರೆ ಆ ಕಡೆ ಟ್ರೈ ಕೂಡ ಮಾಡಕ್ ಹೋಗ್ಬಾರ್ದು. ಅಷ್ಟೇ ಯದ್ರಾಗ ದೋಷವು ಯೋ ರಾಗ ದೋಷವು ತೋಚ ತೆಕ್ತ್ವ ಅವ ವಿಷಯಗಳನ್ನ ಬಿಡ್ತಾರೆ ಅಷ್ಟೇ ಅಲ್ಲ, ಆ ಇಚ್ಛೆನೂ ಬಿಟ್ಬಿಡ್ತಾರೆ. ಇಚ್ಛೆ ಇದ್ರು ಕೂಡ ಜನ ನೋಡಿದ್ರೆ ಕಷ್ಟ, ಆ ರೀತಿ ಬಿಡೋದಾಗದೇ ಇಲ್ಲ. ಇಚ್ಛೆ ಇದೆ ಜನ ನೋಡಿಬಿಟ್ರೆ ಏನಾರು ಆಗಿಬಿಟ್ರೆ ಅಂತ ಯೋಚನೆ ಇಲ್ಲ, ಆ ಇಚ್ಛೆನೆ ಮನಸ್ಸಿಗೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಯುಧಶ್ಚ ಇತಿ ಪಾಠೇತು ನಾ ಕ್ಲೇಶ. ಯುಧಶ್ಚ ಅಂತ ಒಂದು ಪಾಠ, ಇನ್ನೊಂದು ಪಾಠ ಎಲ್ಲಿದೆ? ಯುಧಶ್ಚ ಇಲ್ಲಿ ಯುಧಶ್ಚ ಪಾಠನ ಇಟ್ಕೊಂಡಿದೆ, ಯದಶ್ಚ ಇನ್ನೊಂದು ಪಾಠ ಇದೆಯಾ? ಇಲ್ಲಿ ಹಾಕಿಲ್ಲ ಅದನ್ನ. ಯುಧಶ್ಚ ವ್ಯದಶ್ಯ ವ್ಯದಶ್ಯ ಅಂತ ಇನ್ನೊಂದು ಪಾಠ ಇದೆ, ಅವಾಗ ಈ ಅರ್ಥ ಮಾಡಬೇಕು. ಯುಧಶ್ಚ ಅಂತ ಡೈರೆಕ್ಟ್ ಅರ್ಥ ಬರುತ್ತೆ ಅಂತ ಹೇಳಿಬಿಟ್ರೆ ವಿವಿಕ್ತ ಸೇವಿ ಅಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದರೆ ವ್ಯದಶ್ಯಗಿನ ಏನು ವ್ಯತ್ಯಾಸ ಗೊತ್ತೇನು? ವ್ಯತ್ ಅಶ್ಯ ಗೊತ್ತಾಯ್ತಾ? ರಾಗದ್ವೇಷವು ಯದಶ್ಯ ಇರಬೇಕು, ರಾಗದ್ವೇಷವು ಯದಶ್ಯ ಚ ಇದು ಕೂಡ ಬೇಕಾಗಿಲ್ಲ, ವ್ಯಾ ಬೇಕಾಗಿಲ್ಲ, ಯದಶ್ಯ ಅಷ್ಟೇ ಪಾಠ. ಯದಶ್ಯ ಚ ಯಾವುದು ಅವನಿಗಿದೆಯೋ ಅಂತ ಅಷ್ಟೇ ಅನ್ವಯ ಅಲ್ಲಿ ನೋಡಿ ಬಿಡಿಸಿದ್ದಾರೆ. ಯದ್ ರಾಗದೋಷವು ತೌಚ ತೆಕ್ತು ಅಂತ ಅನ್ವಯ ಮಾಡಿದ್ರು, ಯುಧಶ್ಯ ಆಗ್ತಿದ್ರೆ ಸಮಸ್ಯೆನೇ ಇಲ್ಲ ಅಂತ. ವಿವಿಕ್ತ ಸೇವಿ ಲಘ್ವಾಸಿ ಯತ ವಾಕ್ಕಾಯ ಮಾನಸ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ವಿವಿಕ್ತ ಸೇವಿ, ವಿವಿಕ್ತ ಸೇವಿ ಅಂದ್ರೇನು? ಆದಷ್ಟು ಐಸೋಲೇಟೆಡ್ ಆಗಿರಬೇಕು, ಜನಗಳ ಮಧ್ಯೆ ಸೇರೋದಕ್ಕೆ ಹೋಗಬಾರದು. ಲಘ್ವಾಸಿ ಹೆಚ್ಚು ತಿನ್ನಬಾರದು, ಅಶನ ತಿನ್ನುವವನು ಲಘ್ವಾಸಿ ಸ್ವಲ್ಪ ತಿನ್ನಬೇಕು. ಯತ ವಾಕ್ಕಾಯ ಮಾನಸ ಬಾಡಿ ಯಾವಾಗಲೂ ಲೈಟ್ ಆಗಿರೋ ನೋಡ್ಕೋಬೇಕು, ಜಾಸ್ತಿ ಅಂದ್ರೆ ಏನಾಗ್ಬಿಡುತ್ತೆ? ಹೆವಿ ಆಗುತ್ತೆ, ಹೆವಿ ಆಗೋದು ಕೆಲಸ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಲಘ್ವಾಹಾರ ಇರಬೇಕು. ಯತ ವಾಕ್ಕಾಯ ಮಾನಸ ಯತವಾಕ್ ಯತಕಾಯ ಯತಮಾನಸ ಮೂರು ತಗೋಬೇಕು. ಮಾತಿನಲ್ಲಿ ನಿಯಂತ್ರಣ ಇರಬೇಕು, ದೇಹದಲ್ಲಿ ನಿಯಂತ್ರಣ ಇರಬೇಕು, ಮನಸ್ಸಿನ ಮೇಲೆ ಹತೋಟಿ ಇರಬೇಕು, ಮೂರು ಸೇರಿಸ್ಬೇಕು. ಅದಕ್ಕೆ ತ್ರಿದಂಡಿಗಳು ಅಂತ ಕರೀತಾರೆ. ತ್ರಿದಂಡ ಅಂದ್ರೇನು? ಮೂರನ್ನ ನಿಯಮನ ಮಾಡಿದ್ರೆ ತ್ರಿದಂಡಿಗಳು ಅಂತ ಹೇಳ್ತಾರೆ. ಯತವಾಕ್ ಮೂರು ದಂಡ ಹಿಡ್ಕೊಂಡು ಹೇಳೋದು ಅಂತ ಅರ್ಥ ಅಲ್ಲ, ಒಂದಂಡ ಹಿಡ್ಕೊಂಡಿರ್ತಾರೆ, ಮೂರು ದಂಡ ಹಿಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ರೆ ತಪ್ಪಾಗತ್ತೆ. ಮೂರನ್ನು ನಿಯಂತ್ರಣ ಮಾಡಿರ್ತಾರೆ. ಯಾರ ಯೋಗ ಪರೋ ನಿತ್ಯಂ ಸದಾಕಾಲ ಏನ್ ಮಾಡ್ತಾನೆ ಆಗಿದ್ರೆ? ಕಡಿಮೆ ತಿಂತಾನೆ ಅಂತೀರಿ, ಇವನು ಎಸರೇಟ್ ಆಗಿರ್ತಾನೆ ಅಂತೀರಿ. ಏನ್ ಮಾಡ್ತಾನೆ ಅಂದ್ರೆ ಧ್ಯಾನ ಯೋಗ ಪರೋ ನಿತ್ಯಂ. ವಿದ್ಯಾರ್ಥಿ ಪರೀಕ್ಷೆ ಬಂದಾಗ ಎಲ್ಲ ಸಾಹಸ ಬಿಟ್ಟು ಏಕಾಂತಕ್ಕೆ ಓದ್ತಿರ್ತಾನಲ್ಲ, ಹಾಗೆ ಅರ್ಥ ಆಯ್ತಾ? ಈಗ ಬೇರೆ ಕಡೆ ಗಮನ ಇಲ್ಲ, ಯಾಕೆ ಒಂದೇ ಕಡೆ ಗಮನ ಇದೆ ಅವನು. ಇವನಿಗೆ ಹಾಗೆ ಧ್ಯಾನ ಯೋಗ ಪರೋ ಭೂತ್ವ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ಇದು ಒಂದೆರಡು ಸೇರಿಸಿದ್ರೆ ಸಾಧಿಸಲ್ಲ. ಹೇಗಿರಬೇಕು? ನಿತ್ಯಂ, ಸದಾಕಾಲ ಇರಬೇಕು. ಅಂದ್ರೆ ಕಂಟಿನ್ಯೂಟಿ ಇರಬೇಕು, ಹೊರತು ಆ ಲಿಂಕ್ ಇರಬೇಕು. ಎಂದೋ ಒಂದು ಸಿದ್ಧಕ್ಕೆ ಮಾಡಿದೆ ಅಂದ್ರೆ ಮಾಡಿದೆ, ಬಿಟ್ಟ ಅಂದ್ರೆ ಬಿಟ್ಟುಬಿಟ್ಟ, ಉಪಯೋಗ ಇಲ್ಲ. ವೈರಾಗ್ಯಂ ಸಮುಪಾಶ್ರಿತ, ವೈರಾಗ್ಯವನ್ನ ಉಪಾಶ್ರಿತ, ಸಮುಪಾಶ್ರಿತ, ಸರಿಯಾದ ವೈರಾಗ್ಯ ಹೊಂದಿರುತ್ತಾನೆ. ಯಾವುದೋ ಒಂಥರ ಎಮೋಷನಲ್ ವೈರಾಗ್ಯ ಹೊಂದಿರೋ ಪ್ರಯೋಜನ ಇಲ್ಲ, ಸರಿಯಾದ ವೈರಾಗ್ಯವನ್ನು ಹೊಂದಿರುತ್ತಾನೆ. ವಿವಿಕ್ತ ಸೇವಿ ಜನಸಮರ್ಥಹೀನ ದೇಶ ಸೇವಾಧಿ. ವಿವಿಕ್ತ ಸೇವಿ ಅಂದ್ರೆ ಹಿಂದೆ ಬಂದಿತ್ತು, ವಿವಿಕ್ತ ದೇಶ ಸೇವಿತ್ವಂ. ಇಪ್ಪತ್ತು ಗುಣಗಳಲ್ಲಿ ಒಂದು ಯಾವುದು? ವಿವಿಕ್ತ ದೇಶ ಸೇವಿತ್ವಂ ಅಂತ ಕರೆದಿತ್ತು. ಅದರಲ್ಲಿ ಅರತಿರ್ ಜನಸಂಸದಿ, ಅದು ಎರಡು ಗುಣಗಳು, ಅರತಿರ್ ಜನಸಂಸದಿ, ವಿವಿಕ್ತ ದೇಶ ಸೇವಿತ್ವಂ ಅದನ್ನು ಹೇಳ್ತಾರೆ. ಜನಸಮರ್ಥಹೀನ ದೇಶವಾಸಿ, ಜನಗಳ ನೂಕು ನೂಕಲು ಇಲ್ಲದೆ ಇರತಕ್ಕಂಥ, ಜನದಟ್ಟಣೆ ಇಲ್ಲದೆ ಇರತಕ್ಕಂಥ ಸ್ಥಳ ವಾಸ ಮಾಡೋದು. ಲಘ್ವಾಹಾರವಾನ್, ಲಘ್ವಾಸಿ ಅಂದ್ರೆ ಲಘ್ವಾಹಾರವಾನ್, ಅದಕ್ಕೆ ಎರಡು ಅರ್ಥ ಲಘ್ವಾಹಾರ ಅಂಬೋದಕ್ಕೆ. ಒಂದರ್ಥ ಏನು? ಕಡಿಮೆ ತಿನ್ನೋದು ಅಂತ ಅರ್ಥ. ಇನ್ನೊಂದರ್ಥ ಲಘು ಆಹಾರ. ಲಘು ಆಹಾರ ಅಂದ್ರೆ ಏನೋ, ಲೈಟ್ ಫುಡ್ ತಗೊಳ್ಳೋದು. ಲೈಟ್ ಫುಡ್ ಅಂದ್ರೆ ಎಣ್ಣೆಗೆಣ್ಣೆ ಸ್ವಭಾವತ ಏನವೋ ಹೆವಿಯವು, ಅರ್ಥ ಆಯ್ತಿಲ್ಲ ಅಂದ್ರೆ ಕೊಬ್ಬು ರಹಿತ ಪದಾರ್ಥ ತಿನ್ಬೋದು ಅಂತ ಅರ್ಥ. ಲಘು ಆಹಾರ ಬೇರೆ, ಲಘು ಆಹಾರ ಅಂಬೋದಕ್ಕೆ ಕಡಿಮೆ ತಿನ್ನೋದು ಅಂತ ಒಂದರ್ಥ, ಕ್ವಾಂಟಿಟಿ. ಇನ್ನೊಂದು ಕ್ವಾಲಿಟಿ. ಲಘು ಆಹಾರ ಅಂಬೋದು ಕ್ವಾಲಿಟೇಟಿವ್ ಅಪ್ರೋಚ್ ಇರಬೇಕು, ಕ್ವಾಂಟಿಟೇಟಿವ್ ಅಪ್ರೋಚ್ ಇರಬೇಕು. ಆ ಥರ ಇವತ್ತು ಸಾರನ್ನ ಊಟ ಮಾಡ್ತೀವಿ, ಎಷ್ಟೊಂದು ಲಘು ಆಹಾರನೇ ಅದು. ಆದರೆ ಸ್ವೀಟ್ ಸ್ವಲ್ಪ ತಿಂದಷ್ಟು ಹೆವಿ ಆಗಿಬಿಡುತ್ತೆ, ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಅದು ಬೈ ನೇಚರ್ ಹೆವಿ, ಇದು ಬೈ ನೇಚರ್ ಲೈಟ್. ಅದನ್ನು ಕಡಿಮೆ ತಿಂದು ಇನ್ನೂ ಒಳ್ಳೆಯದು. ಅದಕ್ಕೆ ಟಿಕಾರ ಏನು ಮಾಡ್ತಿದ್ರು? ಬರೀ ರೊಟ್ಟಿ, ಅದು ಕೂಡ ಎರಡೇ, ಯಾವ ನಾಳಾದ ಉವಾಸ ಅಥವಾ ರೊಂಚು ಜೋಳ ನುಚ್ಚು ಅಷ್ಟೇ. ಆ ಟೇಸ್ಟ್ ಗೆಸ್ಟ್ ಕ್ವಶನ್ ಇಲ್ಲ ಅದರೊಳಗೆ. ಏನಿತ್ತು ಅದರೊಳಗೆ? ಬರೀ ಫ್ಯೂಲ್ ಎಷ್ಟೇ ಎಷ್ಟು ಬೇಕೋ ಅಷ್ಟೇ. ಪೆಟ್ರೋಲ್ ರುಚಿಗೆ ಹಾಕ್ತಾರೆ ಅನ್ನೋದಕ್ಕೆ, ಅದಕ್ಕೆ ಹಾಕ್ತಾರೆ ಪೆಟ್ರೋಲ್. ವೆಹಿಕಲ್ ಹೋಗಲಿಕ್ಕೆ ಬೇಕಷ್ಟೇ, ಹೊರತು ರುಚಿ ತುಪ್ಪ ಹಾಕಿಬಿಟ್ರೆ ಹೋಗುತ್ತೆ ವೆಹಿಕಲ್, ಹೋಗೋದಿಲ್ಲ. ತುಪ್ಪ ಭಾರಿ ಟೇಸ್ಟ್ ಇರುತ್ತೆ, ಟೇಸ್ಟ್ ಕ್ವಶನ್ ಅಲ್ಲ, ಅರ್ಥ ಬೇಕು ಅದಕ್ಕೆ. ಅದಕ್ಕೆ ದೇಹ ಇಳಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಅದು ವ್ರತ ಉಪವಾಸ ಬಂದಿದ್ದು ಅದಕ್ಕೆ. ವ್ರತ ಯಾತಕ್ಕೆ ಬಂತು? ನಮಗೆ ವಸ್ತು ರುಚಿ ಮುಖ್ಯ ಅಲ್ಲ, ನಮಗೆ ದೇಹ ಫುಡ್ ಬೇಕು. ಫುಡ್ ತಿನ್ಬೇಡಿ ಅಂತ ಹೇಳಿಲ್ವಲ್ಲ, ಫುಡ್ ಟೇಸ್ಟಿನ ಕಾನ್ಸೆಪ್ಟ್ ಬಿಟ್ಬಿಡಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತಾಗ ದೇಹನ ದಂಡನೆ ಮಾಡಕ್ ಬರುತ್ತೆ. ಯಥವಾಕ್ಕಾಯ ಮಾನಸ ಸದ್ವಿಷೇವ ನಿಯಮ ನಿಯಮಿತವಾಗಾದಿ. ಇಲ್ಲಿ ಯಥವಾಕ್ ಅಂದ್ರೆ ಮಾತಾಡದೇ ಇರೋದು ಅಂತ ಅರ್ಥ ಅಲ್ಲ. ಯಥಮಾನಸ ಅಂದ್ರೆ ಯೋಚನೆ ಮಾಡೋದು ಅಂತ ಅರ್ಥ ಅಲ್ಲ. ಯಥಕಾಯ ಅಂದ್ರೆ ಸುಮ್ಮನೆ ಕೊಡೋದು ಅಂತ ಅರ್ಥ ಅಲ್ಲ. ಕೆಟ್ಟ ವಿಷಯದ ಬಗ್ಗೆ ಹೋಗದೇನೆ ಒಳ್ಳೆ ವಿಷಯಕ್ಕೆ ಹೋಗೋದು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಸದ್ವಿಷೇವ ನಿಯಮಿತವಾಗಾದಿ. ಒಳ್ಳೆ ವ್ಯರ್ಥ ಮಾಡೋದಿಲ್ಲ, ಮೌನ ಕುತ್ಕೊಂಡ್ಬಿಟ್ರೆ ತಪ್ಪಾಯ್ತು. ಅದು ಮೌನವ್ರತ ಮಾಡೋರು ಪಾಠ ಪ್ರವಚನ ನಿಲ್ಲಿಸಬಾರದು. ಆತ್ಮನಿಷ್ಠ ತಪ್ಪು ಮಾಡಿಬಿಟ್ಟ ಆತ. ಮೌನವ್ರತ ಮಾಡ್ತೀನಿ ಅಂತ ಹೇಳಿ ಮಾಡಿಬಿಟ್ಟ ಕೌಶಿಕ ಬ್ರಾಹ್ಮಣ ಮಾತಾಡಿದ ಬಸ್ ಬರೀ ಕೈ ತೋರಿಸ್ಬಿಟ್ಟು ಆಭಾಸ ಮಾಡಿಕೊಂಡು ಎಲ್ಲ ನರಕಕ್ಕೆ ಹೋಗೋ ಸ್ಥಿತಿ ಬಂತು. ಅದಕ್ಕೆ ಏನೂ ಮಾತಾಡೋದಿಲ್ಲ, ಅನ್ಕೊಳ್ಳೋಕೆ ಹೋಗಬಾರದು. ಕೆಟ್ಟ ಮಾತಾಡೋದಿಲ್ಲ, ಅದಕ್ಕೆ ಪ್ರಲಾಪಶ್ಚೇತ ವರ್ಜನೆ ಅಂತ ಕರೆದಿದ್ದಾರೆ. ಪ್ರಲಾಪ ಕೆಟ್ಟ ಮಾತಾಡದೆ ಹೋಗಿಬಿಟ್ರೆ ಮೌನವ್ರತ ಅಂತಲೇ ಹೆಸರಂತೆ. ಇವನಲ್ಲಿ ಕೆಟ್ಟ ಮಾತೇ ಆಡೋದು, ಯಾವಾಗಲೂ ಬರೀ ಒಳ್ಳೆ ಮಾತುಗಳಷ್ಟೇ. ಅದು ಮೌನವ್ರತದ ಲೆಕ್ಕ ಸೇರಿಬಿಡುತ್ತಂತೆ. ಅದೇ ರೀತಿಯೇ ಕೆಟ್ಟ ಪದಾರ್ಥ ತಿಂದರೆ ಒಳ್ಳೆ ಪದಾರ್ಥ ತಿಂದರೆ ಉಪವಾಸ ವ್ರತ ಇದ್ದಾಗ ಲೆಕ್ಕ. ನಿತ್ಯೋಪವಾಸ ಈ ಪರಿಯಲ್ಲಿ ತುಂಬ ನನ್ನರ ನಿತ್ಯೋಪವಾಸಿ ನಿರಾಮಯನ್ ಹೇಳಿ ಹರಿತಾವ ಹೇಳೋದಿಲ್ಲ. ಈ ರೀತಿ ಅನುಸಂಧಾನ ಮಾಡಿಕೊಂಡು ಊಟ ಮಾಡಿದರೆ ಏನಲ್ಲ ಅದು, ಊಟ ಮಾಡಿದ ಪಾಪ ಬರೋದಿಲ್ಲ, ನಿತ್ಯೋಪವಾಸ ಮಾಡಿದ ಪುಣ್ಯ ಬರುತ್ತಂತೆ. ಧ್ಯಾನರೂಪ ಉಪಾಯ ಪರಹ ನಿತ್ಯಂ ಧ್ಯಾನ ಯೋಗ ಪರಹ ಅಂದ್ರೇನು? ಧ್ಯಾನರೂಪ ಉಪಾಯ ಪರಹ ವೈರಾಗ್ಯಂ ಸಮುಪಾಶ್ರಿತ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ. ಇದು ಈ ಸ್ಟೇಜಲ್ಲಿ ಅಹಂಕಾರ ಬರುತ್ತೆ, ಬಹಳ ಇಂಪಾರ್ಟೆಂಟ್. ಮೊದಲೇ ಯಾಕೆ ಹೇಳಿಲ್ಲ ಅಹಂಕಾರಂ ಬಲಂ ದರ್ಪಂ ಅಂತ ಕೇಳಿದ್ರೆ? ಅಹಂಕಾರ ಬರೋ ಸ್ಟೇಜ್ ಇದು. ಇಲ್ಲಿ ಅಹಂಕಾರ, ಓ ಇವರು ಯಾರು ಮಾಡಿದ್ರೆ ನಾನು ಮಾಡ್ತಾ ಇದ್ದೇನೆ ಅನಿಸಿಬಿಡುತ್ತ. ಆ ಕ್ಷಣಕ್ಕೆ ನಿಯಂತ್ರಣ ಮಾಡಬೇಕು. ಅಹಂಕಾರಂ ಅಹಂಕಾರವನ್ನು ಬಿಡಬೇಕು, ಬಲಂ ಬಲವನ್ನು ಬಿಡಬೇಕು, ದರ್ಪಂ ಸೊಕ್ಕನ್ನು ಬಿಡಬೇಕು, ಕಾಮಂ ಅಪೇಕ್ಷೆಯನ್ನು ಬಿಡಬೇಕು, ಕ್ರೋಧಂ ಕ್ರೋಧನ ಬಿಡಬೇಕು, ಪರಿಗ್ರಹಂ ಇನ್ನೊಬ್ಬರು ಕೊಟ್ಟ ವಸ್ತು ತಗೊಳ್ಳೋದನ್ನು ಬಿಡಬೇಕು, ವಿಮುಚ್ಯ ಎಲ್ಲವನ್ನು ಬಿಟ್ಟುಬಿಟ್ಟು ನಿರ್ಮಮ ಶಾಂತ. ನಿರ್ಮಮ ಮಮಕಾರ ಅಹಂಕಾರ ಬಿಡಬೇಕು, ನಿರ್ಮಮ ಮಮಕಾರ ಬಿಡಬೇಕು, ಶಾಂತ. ನಿರ್ಮಮೋ ನಿರಹಂಕಾರ ಸಶಾಂತಿ ಬಜೆ ಗಚ್ಚತಿ. ಅದಕ್ಕೆ ಶಾಂತನಾಗಬೇಕು. ಅಂಥವನು ಬ್ರಹ್ಮ ಭೂಯಾಯ ಕಲ್ಪತೆ, ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಅರ್ಹನಾಗ್ತಾನೆ. ಇಲ್ಲಿ ಹೋದ್ರೆ ಒಳಗೆ ಬರ್ತೀವಿ ಅಂತ ಸ್ನಾನ ಮಾಡಿದ್ದೀರಾ ಅಂತ ಕೇಳ್ತಾರಲ್ಲ, ಗರ್ಭಗುಡಿ ಹೋಗಬೇಕು ಏನಾಗಿರ್ಬೇಕು ಅವನು? ಸ್ನಾನ ಮಾಡಿರಬೇಕು, ಉಪವಾಸ ಇದ್ದೀರಾ, ಏನು ತಗೊಂಡಿಲ್ಲ ಹೋದಲ್ಲೋ ಅಂತ ಹ್ಯಾಕ್ ಕೇಳ್ತಾರೋ. ದೇವ್ರ ಹತ್ರ ಹೋಗ್ಬೇಕು, ಇಷ್ಟೆಲ್ಲ ಬೇಕು. ನಾವು ದೇವ್ರ ವಿಗ್ರಹ ಇರೋ ಗುಡಿ ಒಳಗೆ ಹೋಗ್ಬೇಕು ಇಷ್ಟ ಆಗಬೇಕಾದ್ರೆ ಡೈರೆಕ್ಟ್ ದೇವ್ರ ಇರೋ ಜಾಗ ಹೋಗ್ಬೇಕಾದ್ರೆ ಏನಿರಬೇಕು? ಪ್ಯೂರಿಟಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಲ್ಲಿ ಇರಬೇಕು, ಸ್ವಲ್ಪ ಕಡಿಮೆ ಇದ್ರೂ ಹೋಗ್ಬಾರ್ದು. ಬುದ್ಧ ಇತ್ಯಾದಿ ಉಕ್ತ ಸಾಧನ ಸಂಪತ್ಯ ನೈಷ್ಕರ್ಮ್ಯ ಸಿದ್ಧಿಂ ಪ್ರಾಪ್ತೋ ಹೋಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತಾಗ? ನೈಷ್ಕರ್ಮ್ಯ ಸಿದ್ಧಿ ಆಗ, ಬ್ರಹ್ಮಭೂಯಾಯ ಬ್ರಹ್ಮನಿಷ್ಠಾಯೈ ಬ್ರಹ್ಮನಿಷ್ಠೆಗೆ ಅರ್ಹನಾಗ್ತಾನೆ. ಅಹಂಕಾರಂ ಸ್ವಕರ್ತೃತ್ವಾಭಿಮಾನಂ, ಅಭಿಮಾನವನ್ನ ಯಾವ ಕಾಲದಲ್ಲೂ ಬರದಂತೆ ನೋಡ್ಕೋಬೇಕಲ್ಲ. ಬಲಂ ಸ್ವಸಮರ್ಥತಾಭಿಮಾನಂ, ನಾನು ಭಾರಿ ಸಮರ್ಥನಿದ್ದೇನೆ ನನ್ನ ಕೈಲಾಗೋದಿಲ್ವಾ, ಆ ಥರ ಒಂದು ಅಹಂಕಾರ ಪಡ್ಲಕ್ಕೆ ಹೋಗಬಾರ್ದು. ದರ್ಪಂ ಭೀತಿ ಹೇತೋರ ಅದೃಷ್ಟಿ, ಭಯವಾದ ಕೂಡ ತೋರಿಸಿಕೊಳ್ಳದಿರುವಿಕೆ, ಅದಕ್ಕೆ ದರ್ಪ ಅಂತ ಕರೀತಾರೆ. ಕಾಮಂ ವಿಷಯಾಭಿಲಾಷಂ, ಕ್ರೋಧಂ ಪರಿಗ್ರಹಂಚ ವಿಮುಚ್ಯ, ಕ್ರೋಧ ಪರಿಗ್ರಹ ಸ್ಪಷ್ಟ ಆದ್ರಿಂದ ಹೇಳಿದ ಅದನ್ನು ಬಿಟ್ಟುಬಿಟ್ಟು. ನಿರ್ಮಮಃ ಕರ್ಮಣಿ ಮದೀಯತಾ ಬುದ್ಧಿಹೀನ, ಕರ್ತೃತ್ವಾಭಿಮಾನವನ್ನು ಬಿಡೋದು, ಅಹಂಕಾರ ಬಿಡೋದು, ಅದೇ ಮದೀಯತಾಭಿಮಾನ ಬಿಡೋದು, ಮಮಕಾರ ಬಿಡೋದು. ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋದು ಮಮಕಾರ. ಶಾಂತ ಹೇತುಭಿರಪಿ ಅನುತ್ಥಿತ ಕೋಪ, ಶಾಂತ ಅಂದ್ರೇನು, ಹೇತುಭಿರಪಿ ಅನುತ್ಥಿತ ಕೋಪ. ಎಷ್ಟೇ ಕೋಪ, ಯಾವಾಗ ಕೋಪಗೊಳ್ಳೋ ಕಾರಣ ಬಂದಿಲ್ಲ, ಕೋಪಗೊಳ್ಳಿಲ್ಲ, ಏನು ಯೋಚನೆ ಇಲ್ಲ, ಆದರೆ ಕೋಪಗೊಳ್ಳೋ ಕಾರಣ ಬಂದರೂ ಕೋಪಗೊಳ್ಳಿಲ್ಲ, ಅದು ವಿಶೇಷವಾಗಿ ಸಿದ್ಧಿಗೆ ಕಾರಣ. ಮಡಿಲು ಬರ್ತಿದ್ದ ಮುಟ್ಟಿಬಿಟ್ರು, ನ್ಯಾಚುರಲಿ ಸಿಟ್ಟು ಬರುತ್ತಾ ಇಲ್ಲಾಗ, ಆಗಲೂ ಸಿಟ್ಟು ಬರದಿರೋ ಒಂದು ರಸ್ತೆ ಬರಬೇಕು, ಅದು ಯಾರು ಮುಟ್ಟಿದ, ಏನೇನು ಯೋಚನೆ ಮಾಡಿದೆ, ಆಯ್ತು ಇನ್ನೊಂದು ಸ್ನಾನ ಮಾಡೋ ಯೋಗ ಇತ್ತು ಅಂತ ಕಾಣುತ್ತೆ ಅಂತ ಹೊರಟ ಅಷ್ಟೇ. ಅದನ್ನ ಬಿಟ್ಟು ಅವ್ನು ಬಿಟ್ಟಿದ ಒಂದು ಮೊದಲು ಹೊಡೆದು ಆಮೇಲೆ ಮುಂದಿನ ಕೆಲಸ, ಅದು ಎಲ್ಲ ಪುಣ್ಯ ಹೋಯ್ತು. ಅವ್ನು ಅಳತಾ ಕೂತಿರ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಏನು ಉಪಯೋಗ ಅದರಿಂದ, ಅಳಿಸಿ ಕೂಡ ಅಳಿಸಿ ದೇವ್ರ ಪೂಜೆ ಮಾಡಿದ್ರೆ ಅರ್ಥ ಇಲ್ಲ. ಏನಂತ ಅದಕ್ಕೆ ಅದು ವಿಜಯದಾಸರ ಕಥೆಯಲ್ಲಿ ಹೇಳ್ತಾರೆ. ಅವ್ರು ಏನ್ ಮಾಡಿದ್ರು, ಮನ್ನಾರ ಗುಡಿಗೆ ಹೋದ ಕಾಲಕ್ಕೆ ಸ್ನಾನ ಮಾಡ್ಕೊಂಡು ಬರ್ತಾರೆ, ಅವಾಗ ಒಬ್ಬನು ಬಂದು ಇವನು ಗೊಲ್ರನ್ನು ಮುಟ್ಟಿಬಿಡ್ತಾನೆ ಹುಡುಗ, ಮತ್ತೆ ಹೋಗ್ತಾರೆ, ಮತ್ತೆ ಮುರುತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಸುಮಾರು 21 ಸರ್ತಿ ಆಯ್ತಂತೆ, ಗೊತ್ತಾಯ್ತಾ. ಅವಾಗ ಏನಾಯ್ತು, ಏನು ಹಾಗೆ ಇದೆ, ಹೋಗೋದು ಸ್ನಾನ ಮಾಡಿಬಿಡೋ ಮತ್ತೆ. ಅಷ್ಟೊತ್ತು ವಯಸ್ಸು ಬೇರೆ ಆಗಿತ್ತು ಅಷ್ಟೊತ್ತಿಗೆ ಆಗಲೇ ಅವರಿಗೆ, ಆಲೇ ಅರೌಂಡ್ 70 ವಿಜಯದಾಸರಿಗೆ, ಸಣ್ಣ ವಯಸ್ಸಾದ್ರೆ ಹಾರಿಬಿಡ್ತಾರೆ ದಪ್ಪ ಅಂತ ಯೋಚನೆ ಇರೋದಿಲ್ಲ, ನಿಧಾನ ಇಳ್ಕೊಂಡು ಮತ್ತೆ ಹತ್ತಿ ಬಂದ್ರೆ ಈ ಸತ್ತು ಬೇರೆ ಮುಟ್ಲಿಲ್ಲ, ಉಳ್ಬಿಟ್ಟಿರ್ತಾವೆ ಅವ್ರ ಮಕ್ಕಳ ಮೇಲೆ ಆ ಹುಡುಗ. ಅವಾಗ ಅವರಿಗೆ ಬಹಳ ಆಶ್ಚರ್ಯ ಆಯ್ತಂತೆ, ಆ ಕ್ಷಣಕ್ಕೆ ನೋಡಿದ್ರೆ ಅದು ಹುಡುಗ ಅಲ್ಲ, ಮಾತನಾಡ ಮನ್ನಾರ ಕೃಷ್ಣ ಅಂತೇಳಿ ಆಗ ಬಂದು ಹಾಡು ಬರೀತಾರೆ. ಕೃಷ್ಣನೇ ಆ ರೂಪದಲ್ಲಿ ಬಂದು ಅವ್ರನ್ನ ಪರೀಕ್ಷೆ ಮಾಡಿದ ಅಂತ ಒಂದು ಮಾತು ಉಂಟು. ಅದಕ್ಕೆ ಬಂದು ಒಂದು ಅರ್ಥ ಏನಂತ ಕೇಳಿದ್ರೆ, ಅನುಸಂಧಾನ ಏನಂತ ಮಾಡ್ಕೊಂಡ್ರು ಅವರು, ಅದು ಪುನಃ ಪುನಃ ಸ್ನಾನ, ಅದು ಯೋಗ ಅಂತ ತಿಳ್ಕೊಂಡ್ರೆ ಹೊರತು ಇದನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಆದ್ರೆ ಅದು ಆ ನೋಡೋದಕ್ಕೂ ಕೂಡ ಬಹಳ ಪರಿಪಾಕ ಬಂದಿರು, ಪಕ್ವತೆ ಅಂತ ಮಾತ್ರ ಸಾಧ್ಯ ಇಲ್ಲ, ಅದರಾಗೋದಿಲ್ಲ. ಬ್ರಹ್ಮಭೂಯಾಯ ಕಲ್ಪತೆ ಶಾಂತ ಹೇತು ಬರಪಿ ಅನುತ್ಥಿತ ಕೋಪ. ಬ್ರಹ್ಮಭೂಯಾಯ ಬ್ರಹ್ಮಣಿ ಸ್ಥಿತಿ ಬ್ರಹ್ಮಭೂಯಂ ತಸ್ಮೈ ಸರ್ವದಾ ಬ್ರಹ್ಮ ಮನಸ್ಕತ್ವಾಯ ಇತ್ಯರ್ಥ. ಸದಾಕಾಲ ಪರಮಾತ್ಮನ ಮನಸ್ಸಾಕಿದವರಿಗೆ ಎಂತರ್ಥ. ಕಲ್ಪತೆ ನಮ್ಮಲ್ಲೇ ಪಾವನಯಾತ್ರೆಗೆ ಹೋದ ಕಾಲಕ್ಕೆ ವಿದ್ಯಾಮಾನ ತೀರ್ಥರು ಎಲ್ಲ ಜೊತೆಗಿದ್ರು. ಸೊ 3 ಆಗಿದೆ ಆಗಲಿ, ಕೊಕ್ಕಡದ ಕ್ಷೇತ್ರದಲ್ಲಿ 3 ಆಗಿತ್ತು. ಯಾರೊಮ್ಮ ತೀರ್ಥದೊಳಗೆ ಹೋದ್ರೆ ಮುಟ್ಟಿಬಿಟ್ರೆ ನಡೆಯಲ್ಲಿ, ಗೊತ್ತಾಯ್ತಾ. ಆಮೇಲೆ ಸಾವಿರ ತಕ್ಷಣ ಇದ್ರು ಹೊರಟರು. ಸೊ ಎಷ್ಟು ತೊಂದರೆ ಆಯ್ತು ನಿಮಗೆ ಅಂತ ಕೇಳಿದರೆ, ನಂದೇ ತಪ್ಪು, ಅಲ್ಲಿ ಕುಡಬಾರ್ದಾಗಿತ್ತು, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಅವ್ರು ಮುಟ್ಟಿದ್ರಲ್ಲ ಅಲ್ಲಿ ಕೂತಿದ್ದೆ ಸರಿಯಲ್ಲ ನಾನು, ಅದಕ್ಕೆ ಹಾಗಾಯಿತು. ಮತ್ತೆ ಸ್ನಾನ ಮಾಡಿ ಎಲ್ಲ ರೆಡಿ ಇದೆಯಲ್ಲ, ಏನು ತೊಂದರೆ ಇಲ್ಲ, ಏನು ಸ್ನಾನ ಆಗುತ್ತೆ, ಪರವಾಗಿಲ್ಲ, ಸಾಕಷ್ಟಾಗಿತ್ತು ಬೆಳಗ್ಗಿನಿಂದ ಮಾಡಿದಾಗಾಯ್ತು, ಸ್ವಲ್ಪ ಸಿಟ್ಟಾಗಲಿಲ್ಲ. ಅದು ಭಾಳ ಆಶ್ಚರ್ಯ ಅಂತ ಕೇಳಿದರೆ, ಅದು ಆ ವಯಸ್ಸು ಅಲೆ ಆಲ್ಮೋಸ್ಟ್ ಅವರ್ ಓನ್ ಆಫ್ಟರ್ ಕ್ರಾಸ್ಡ್ 80 ಅಂತ ಹೊತ್ತಿನಲ್ಲೂ ಕೂಡ 3 ಆಗಿದೆ ಜೊತೆಗೆ, ಅದು ಆ ಥರ ಒಂದು ಭಾವನೆ ಇರಬೇಕಲ್ಲ, ಅದು ಸಾಮಾನ್ಯ ಬರೋರು ಕಷ್ಟ. ಈ ಮುಟ್ಟಿದವರು ಆರಾಮ ಹೊರಟುಬಿಟ್ರೆ ಆ ಕಡೆ ನಿಶ್ಚಿಂತೆ, ನಾವು ಮುಟ್ಟಿಬಿಟ್ಟೆ ಸಾವಳಿ ಮೈಲಿಗೆ ಸ್ನಾನ ಆಯ್ತಾಗಲ್ಲ, ಆ್ಯಕ್ಚುಲಿ ದುಃಖ ಇವ್ರು ಪಡ್ಬೇಕು ನ್ಯಾಯವಾಗಿ. ಅದು ಅಲ್ಲೇ ಅದರಿಂದ ಭಾಳ ಅವತ್ತಿಂದ ಯಾತ್ರೆಗೆ ಹೋಗಿ ಜಾಸ್ತಿ ಕಾನ್ಸಂಟ್ರೇಟ್ ಇಟ್ಕೊಂಡಿಲ್ಲ, ಇಂಥ ಪ್ರಸಂಗನೇ ಬರಬಾರ್ದು ಅಂತೇಳಿ ಹೊರಟೇ ಇಲ್ಲ. ಅದು ಎಷ್ಟು ಪುಣ್ಯಕ್ಕೆಂತ ಏನಾಗುತ್ತೆ, ಅಲ್ಲಿ ಪಾಪ ಬರುತ್ತೆ ಅಷ್ಟೇ, ಎಂದ ಹಾಗೆ ಮಾಡಬಾರ್ದು. ಹೋದ್ಮೇಲೆ ಮೇಂಟೈನ್ ಮಾಡೋದು ಸರಿಯಾಗಿ, ಹೋಗಿ ಅವ್ರ ಹತ್ರ ಕೊಳೆಪಟ್ಟು ಕ್ಷಮೆ ಕೂಡ ಕೇಳಿಲ್ಲ, ಹುಟ್ಟಿದ್ದು ಯಾರೋ ಒಬ್ರು, ಈಗ ಹೇಳೂ ಇಲ್ಲ, ಭಾಳ ತಪ್ಪದು. ಸರ್ವದಾ ಬ್ರಹ್ಮ ಮನಸ್ಕತ್ವಾಯ ಇತ್ಯರ್ಥ, ಸದಾಕಾಲ ಬ್ರಹ್ಮಣಿ ಭೂ ಯಾವಾಗ 2 ಮೋಕ್ಷಕ್ಕೆ ಹೋಗ್ತಾನೆ ಅಂತ 1 ಇದು ಸದಾಕಾಲ ಸಂಪ್ರಜ್ಞಾತ ಸಮಾಧಿ ಸ್ಥಿತಿಲಿದ್ದಾಗಿರ್ತಾನೆ ಅಂತ ಒಂದು ಹೈಟ್ ಕಾನ್ಸಂಟ್ರೇಷನ್ ಅವನಿಗೆ ಬರ್ತದೆ. ಕಲ್ಪತೆ ಸಮರ್ಥೋ ಭವತಿ, ಅವನು ಸಮರ್ಥನಾಗ್ತಾನೆ. ಕಲ್ಪತೆ ಅಂದ್ರೆ ಕಲ್ಪ ಅಂದ್ರೆ ಸಮರ್ಥ ಅಂತ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಶು ಮದ್ಭಕ್ತಿಂ ಲಭತೆ ಪರಾಂ. ಈಗ ಬ್ರಹ್ಮಭೂತನಾದವ ಇಂಥ ಸಿದ್ಧಿ ಬಂದವನು ಹೇಗಿರ್ತಾನೆ ಅಂದ್ರೆ, ಪ್ರಸನ್ನಾತ್ಮ, ಪ್ರಸನ್ನ ಮನಸ್ಕನಾಗಿರ್ತಾನೆ. ನ ಶೋಚತಿ ನ ಕಾಂಕ್ಷತಿ, ಅವನು ದುಃಖನೂ ಕೊಡೋದಿಲ್ಲ, ಅಪೇಕ್ಷೆನೂ ಕೊಡೋದಿಲ್ಲ, ಎಂಥ ಪ್ರಸಂಗ ಬಂದರೂ ಕೂಡ ದುಃಖ ಆಗೋದಿಲ್ಲ ಅವನಿಗೆ. ನ ಕಾಂಕ್ಷತಿ, ಅದಕ್ಕೆ ಅದೇನ್ ಮಾಡಿದೆ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ, ಏನು ದುಃಖ ಪಡಲಿಲ್ಲ. ನ ಕಾಂಕ್ಷತಿ, ಅಪೇಕ್ಷೆನೂ ಕೊಡೋದಿಲ್ಲ. ಸಮಸ್ಸರ್ವೇಷು ಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಸಮವಾಗಿ ಅಂದ್ರೆ ನಿಷ್ಪಕ್ಷಪಾತ ನಡ್ಕೋತ, ಯಾವುದೇ ಕಾರಣದಿಂದ ಬೇಕು ಬೇಡ ಅನ್ನೋ ದೃಷ್ಟಿಯಿಂದ ಪಕ್ಷಪಾತ ಮಾಡೋದಿಲ್ಲ ಅಂತ ಅರ್ಥ. ಮೆಕ್ಯಾನಿಕಲ್ ಆಗಿ ಮೇಕೆ ಒಂದೇ ರೀತಿ ಇರ್ತಾನೆ ಅಂತ ಅರ್ಥ ಅಲ್ಲ. ಮದ್ಭಕ್ತಿಂ ಲಭತೆ ಪರಾಂ, ವಿಶೇಷವಾದ ಭಕ್ತಿಯನ್ನ ಪಡಿತಾನೆ. ಬ್ರಹ್ಮಣಿ ಸ್ಥಿತ ಸರ್ವದಾ ತನ್ಮನಸ್ಕ, ಬ್ರಹ್ಮಭೂತ ಅಂದ್ರೇನು ಬ್ರಹ್ಮಣಿ ಸ್ಥಿತ, ಅವರೇನು ತಿಳ್ಕೊಂಡ್ಬಿಡ್ತಾರೆ ಪರಮಾತ್ಮನೇ ಆಗಿಬಿಡ್ತಾನೆ ಅಂತ. ಹಾಗೆಲ್ಲ ಅಲ್ಲ. ಲಕ್ಷ್ಮೀಂ ಪ್ರಾಪ್ತೋವ ಬ್ರಹ್ಮಭೂತ, ಅದಕ್ಕೆ ಇನ್ನೊಂದು ಅರ್ಥ ಏನು, ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಪ್ರಸನ್ನಾತ್ಮ ನಿರ್ಮಲ ಚಿತ್ತ, ಪ್ರಸನ್ನಾತ್ಮ ಅಂದ್ರೆ ಪ್ರಸನ್ನ ಮನಸ್ಕ, ನಿರ್ಮಲ ಮನಸ್ಕನಾಗಿರ್ತಾನೆ. ಪರಮಾತ್ಮ ಅನುಗ್ರಹವಾನ್ ಸರ್ವದಾ ಪ್ರಾಯೇಣ, ಅಥವಾ ಪ್ರಸನ್ನ ಆತ್ಮ ಯಶಸಃ, ಆ ರೀತಿ ಮಾಡಿ ಪರಮಾತ್ಮ ಅನುಗ್ರಹವಾನ್ ಅಂತ ಅರ್ಥ ಬಂತು. ಪ್ರಸನ್ನಾತ್ಮ ಅನ್ನೋದಕ್ಕೆ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಇಟ್ಕೊಂಡ್ರೆ ಪ್ರಸನ್ನ ಚಿತ್ತ, ಆತ್ಮಶಬ್ದ ದೇವರು ಅಂತ ಇಟ್ಕೊಂಡ್ರೆ ಪರಮ ಅನುಗ್ರಹಕ್ಕೆ ಪಾತ್ರನಾದವನು ಅಂತ ಅರ್ಥ. ಸರ್ವದಾ ಪ್ರಾಯೇಣ ನ ಶೋಚತಿ ನ ಕಾಂಕ್ಷತಿ ತತ ಸರ್ವೇಷು ಭೂತೇಷು ಸಮಃ ಪರಾಂ ಉತ್ಕೃಷ್ಟಾಂ, ಆದ್ದರಿಂದ ಎಲ್ಲಾ ಪ್ರಾಣಿಗಳು ಸಮನಾಗಿರ್ತಾನೆ. ಪರಾಮ್ ಅಂದ್ರೆ ಉತ್ಕೃಷ್ಟವಾದ ಮದ್ಭಕ್ತಿಂ ರಭತೆ, ನನ್ನಡಿ ಭಕ್ತಿಯನ್ನು ಹೊಂದುತ್ತಾನೆ. ತತ ಕಿಮಿತ್ಯತಃ ಬ್ರಹ್ಮಭೂತ ಇತಿ, ಬ್ರಹ್ಮಣಿ ಸ್ಥಿತ ಮನಸ್ಕಃ ಲಕ್ಷ್ಮೀಂ ಪ್ರಾಪ್ತಃ ಪ್ರಸನ್ನಾತ್ಮ ಸತಯೇವ ವಿಶೇಷ ಅಪ್ರವೃತ್ತ ಮನಃ ನ ಶೋಚತಿ ನ ಕಾಂಕ್ಷತಿ. ಅವನು ಪ್ರಸನ್ನಾತ್ಮನಾಗ್ತಾನೆ ಅಂದ್ರೆ ವಿಷಯು ಸತೈವ ಅಪ್ರವೃತ್ತ ಮನಃ ಹೇಳ್ತಾ, ಮನಃಪ್ರಸಾದೋ ನಾಮ ಪ್ರಾಯ ಮನಸಃ ವಿಷಯ ಆಗತಿ, ಮನ ಕೆಟ್ಟ ವಿಷಯಗಳ ಮನಸ್ಸು ಏನ್ ಮಾಡಿದ್ರು ಹೋಗೋದಿಲ್ಲ, ಸ್ಥಿತಿ ಬಂದ್ಬಿಡ್ತಾನೆ. ಸರ್ವೇಷು ಭೂತೇಷು ಸಮಃ ಪರಾಂ ಭಕ್ತಿಂ ಲಭತೆ, ಎಲ್ಲಾ ಪ್ರಾಣಿಗಳು ಸಮನಾಗಿದ್ದವನಾಗಿ ಶ್ರೇಷ್ಠ ಭಕ್ತಿಯನ್ನು ಪಡಿತಾನೆ. ಭಕ್ತಿಯ ನೋಡಿ, ಬ್ರಹ್ಮಭೂತ ಅಂತ ಹೇಳಿ ಭಕ್ತಿ ಹೊಂತಾನೆ ಅಂತ ಹೇಳಿದ ಮೇಲೆ ಅದು ದೇವರಾಗ್ತಾನೆ ಅಂತ ಅರ್ಥ ಹೇಗಾಗತ್ತೆ? ಬ್ರಹ್ಮಕ್ಕೆ ಬಂದ್ಬಿಟ್ಟು ಭಕ್ತಿ ಬರೋ ಚಾನ್ಸೇ ಇಲ್ಲ, ಹೌದಲ್ಲ? ಅವನು ಭಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬೇಕು. ನಾವೇ ಬ್ರಹ್ಮಭೂತನಾಗಿ ಭಕ್ತಿ ಹೊಂತಾನೆ ಅಂತ ಹೇಳಿದ್ರೆ ಭೇದ ಇರಲೇಬೇಕು ಭಕ್ತಿಗೆ. ಐಕ್ಯದ ಪ್ರಶ್ನೆ ಬಂದು ಎಲ್ಲೆಲ್ಲಿ ಐಕ್ಯ ಇರುತ್ತೆ ಅಲ್ಲಿ ಏನ್ ಬರೋದಿಲ್ಲ, ಭಕ್ತಿ ಚಾನ್ಸೇ ಇಲ್ಲ. ಭಕ್ತಿಗೆ ಬೇಕಾದ ಮೊದಲನೇ ಗುಣ ಏನೋ ಭೇದ, ಆಮೇಲೆ ಇಬ್ಬರಲ್ಲಿ ತಾರತಮ್ಯ, ಒಬ್ಬನಲ್ಲಿ ಗುಣ, ಗುಣ ಇಲ್ಲದವನು ಗುಣ ಇದ್ದವನಲ್ಲಿ ತೋರಿಸೋ ಪ್ರೀತಿ ಭಕ್ತಿ ಅಂತ ಕರೀತಾರೆ. ಸೊ ಭಕ್ತಿ ಅನ್ನೋ ಪದನೇ ಮೂಲತಃ ದ್ವೈತವನ್ನು ಇದ್ರೆ ಮಾತ್ರ ಒಪ್ಪಿಕೊಳ್ತಕ್ಕಂಥ ಪದ, ಅದ್ವೈತ ಭಕ್ತಿ ಅಂತ ಕರೆದ ಅರ್ಥನೇ ಇಲ್ಲ. ಅದರು ಭಕ್ತ್ಯಾ ಮಾಮ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಈ ಭಕ್ತಿಯಿಂದ ಏನು ಉಪಯೋಗ ಅಂತ ನಮ್ಮ ಪ್ರಶ್ನೆಗೆ ಅದಕ್ಕೆ ಹೇಳ್ತಾರೆ. ಭಕ್ತಿ ಒಂದು ಬಂತು ಅಂದ್ರೆ ಮಾಂ ಅಭಿಜಾನಾತಿ, ನಾನು ಸರಿಯಾಗಿ ತಿಳ್ಕೊಳ್ತಾನೆ. ಭಕ್ತಿ ಇದ್ದಾಗ ಸರಿಯಾಗಿ ತಿಳ್ಕೊಳ್ತಾನೆ. ಯಾವಾನ್ ಯಶ್ಚಾಸ್ಮಿ ತತ್ವತಃ, ಯಾವಾನ್ ಯಶ್ಚಾಸ್ಮಿ ತಾನೆ ಅಂಥವನು ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ತಾನೆ. ಭಕ್ತಿ ಇದ್ರೆ ಮಾತ್ರ ಸಾಧ್ಯ. ಇದು ಮನೆಯಲ್ಲ ಹಾಗೇನೆ, ಭಕ್ತಿ ಅಂದ್ರೆ ಪ್ರೀತಿ, ಪ್ರೀತಿಯಿಂದಾಗಿ ಕೆಲಸ ಮಾಡಿದ್ರೆ ಪ್ರೀತಿ ಇಲ್ಲದೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾರೋ ಬರ್ತಾರೆ, ಬಹಳ ಗೌರವ ಇದೆ, ಅವ್ರೇನ್ ಮಾಡ್ತಾನೆ, ಏನ್ ಅಡಿಗೆ ಮಾಡಲಿ ಕೇಳ್ತಾನೆ, ಶುರು ಮಾಡ್ತಾನೆ, ಎಷ್ಟು ಮಾಡಿ ಪ್ರತಿಯೊಂದು ಕೇಳ್ತಾನೆ. ಅದಕ್ಕೆ ಪ್ರೀತಿ ಇರು, ಬಿಡದಾರ ಮಾಡಿ ತಿನ್ಬೇಕಾದ್ರೆ ತಿಂದ್ರೆ ಸಾಕಾರ ಬಿಡಿ ಅಂತ ಹೇಳ್ತಾನೆ. ಮಾಡೋದಿಲ್ಲ, ನಿರ್ವಹ ಎಲ್ಲ ಮಾಡಬೇಕಾಗಿದೆ ಮಾಡ್ತೀನಿ, ಆದ್ರೆ ಸರಿ ಇಲ್ಲ ಗಿಳಿ ಅನ್ನೋದಕ್ಕೆ ಹೋಗ್ಬೇಡಿ, ಸಾಕು. ಭಕ್ತಿ ಇಲ್ಲ ಅವನಿಗೆ, ಭಕ್ತಿ ಇದ್ದ ಮಾತ್ರ ಏನ್ ಮಾಡ್ತಾರೆ, ಪ್ರತಿ ಸ್ಟೇಜಲ್ಲೂ ಕೂಡ ಕೇರ್ ತಗೋತಾನೆ. ಅದಕ್ಕೆ ದೇವರಲ್ಲಿ ಭಕ್ತಿ ಇದ್ರೆ ಏನಾಗುತ್ತಾಗ, ಪ್ರತಿ ಸ್ಟೇಜಲ್ಲೂ ಕೇರ್ ತಗೋತಾನೆ. ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ, ಆದ್ರೆ ಸರಿಯಾಗಿ ತಿಳ್ಕೊಂಡ್ಮೇಲೆ ವಿಷತೆ ತದನಂತರ ನನ್ನ ಹತ್ರ ಬರ್ತಾನೆ, ನನ್ನನ್ನು ನನ್ನೊಳಗೆ ಪ್ರವೇಶ ಮಾಡಿಬಿಡ್ತಾನೆ ಅಂತ ಹೇಳಿ ಸಾಹಿತ್ಯ ಮುಕ್ತಿ ಹೊಂತಾನೆ ಅಂತ ಒಂದು ಅರ್ಥ, ವೈಕುಂಠವನ್ನು ಪ್ರವೇಶ ಮಾಡ್ತಾನೆ, ಮುಕ್ತನಾಗ್ತಾನೆ ಅಂತ ಇನ್ನೊಂದು ಅರ್ಥ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಷತೆ ತದನಂತರಂ. ಭಕ್ತಿಯಿಂದ ನನ್ನನ್ನು ತಿಳ್ಕೊತಾನೆ, ಯಾವಾನ್ ಯಶ್ಚಾಸ್ಮಿ ತತ್ವತ ಅರ್ಥ ಮಾಡ್ಕೋತಾನೆ, ತಥೋ ಮಾಂ ತತ್ವತೋ ಜ್ಞಾತ್ವ ವಿಷತೆ ತದನಂತರಂ, ಬಳಿಕ ನನ್ನನ್ನು ಹೊಂತಾನೆ. ಅಹಂ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಾವಂತಂ ಮಾಂ ಯೋಗ್ಯತಾನುಸಾರೇಣ ತಥಾ ಭಕ್ತ, ಎಲ್ಲಿ ತತ್ವತ ತಿಳ್ಕೊತಾನೆ ಅಂದ್ರೂ ಕೂಡ ಯೋಗ್ಯತೆ ತಕ್ಕಷ್ಟು ಅಂತಲೇ ಅರ್ಥ. ಸಮ್ಯಕ್ ಜ್ಞಾನಾತ್ ತದನಂತರಂ ಸಮೃದ್ಧೇನ ತೇನ ಜ್ಞಾನೇನ, ಆ ಭಕ್ತಿ ಜ್ಞಾನ ಬೆಳೀತಾ ಬೆಳೀತಾ ಹೋದಂತೆ ನನ್ನ ಹತ್ರ ಬರ್ತಾನೆ. ಪ್ರಾಪ್ಯ ಲಕ್ಷ್ಮೀಂ ತತ್ಪ್ರಸಾದಾತ್ ಪುನಸ್ತು ವೃದ್ಧಾಹರೌ ಯದಾ ಭಕ್ತಿಸ್ತಯ ಪುನರ್ಜ್ಞಾನೇ ವೃದ್ಧೇ ವಿಷ್ಣುಂ ಪ್ರಪದ್ಯತೆ ಇತ್ಯಾದಿನಾ. ಪ್ರಾಪ್ಯ ಲಕ್ಷ್ಮೀಂ ತತ್ಪ್ರಸಾದಾತ್ ಪುನಸ್ತು ವೃದ್ಧಾ ಹರೌ ಯದ ಭಕ್ತಿ, ವೃದ್ಧ ಅಂದರೆ ಪೂರ್ತಿ ಬೆಳೆಯೋದು, ಲಕ್ಷ್ಮಿಯನ್ನು ಹೊಂದಿದ ಮೇಲೆ ಇನ್ನೂ ಹೆಚ್ಚಾಗಿ ಭಕ್ತಿ ಬೆಳೆದ ಮೇಲೆ ಪುನರ್ಜ್ಞಾನೇ ವೃದ್ಧೇ ವಿಷ್ಣುಂ ಪ್ರಪದ್ಯತೆ, ಜ್ಞಾನ ಇನ್ನೂ ವೃದ್ಧಿ ಮಾಡಿಕೊಂಡು ದೇವರನ್ನು ಹೊಂತಾನೆ. ದೇವರ ಹೋಗ್ಬೇಕಾದ್ರೆ ಎಷ್ಟು ಜ್ಞಾನ ಇದ್ರೂ ಸಾಲ, ಎಷ್ಟು ಜ್ಞಾನ ಇದ್ರೂ ಕೂಡ ಇನ್ನೂ ಕಡಿಮೆ, ದೇವರಿಗೆ ಕೊನೆಯೇ ಇಲ್ಲ. ಅದರಿಂದಾಗಿನೇ ಪರಮಾವಧಿ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾನೆ. ತತಶ್ಚ ಕಿಮಿತ್ಯತಃ ಭಕ್ತೇತಿ ಅಹಂ ಯಾವಾನ್ ದೇಶಕಾಲ ಗುಣೈರ್ಯಾವಾನ್ ವ್ಯಾಪ್ತೋಸ್ಮಿ ಅಂತ ಅರ್ಥ. ಯಶ್ಚ ಎನ್ನಾಮ ಯದ್ರೂಪಶ್ಚ ಅಸ್ಮಿ ತಾದೃಶ, ಆ ತನಗೆ ಬಿಂಬರೂಪ ಯಾವುದು ಅನ್ನೋದು ಅರ್ಥ ಮಾಡ್ಕೋತಾನೆ. ಮಾಂ ಪ್ರಾಗುಕ್ತಯ ಪರಮಭಕ್ತಿಯ ತತ್ವತಃ ಅಭಿ ಸ್ವಯೋಗ್ಯತಾನುಸಾರೇಣ ಜಾನಾತಿ ಕೇನಾಪಿ ಕಿಮಿ ತೇನಾಪಿ ಕಿಮಿತ್ಯತಃ ತತ ಇತಿ ಭಕ್ತಿಬಲ. ಭಕ್ತಿಯೇ ನಿಜವಾದ ಶಕ್ತಿ, ಯಾವ ಫಿಸಿಕಲ್ ಶಕ್ತಿ ಕೂಡ ಬಾಧಿಸಿರೋದಿಲ್ಲ, ಕ್ರಮೇಣ ಏನಾಗಿಬಿಡುತ್ತದೋ ಹೋಗಿಬಿಡುತ್ತೆ. ಭಕ್ತಿ ಶಕ್ತಿ ಮಾತ್ರ ಯಾವಾಗಲೂ ಉಳ್ಕೊಳ್ಳುತ್ತೆ. ತತ್ತತೋ ಮಾಂ ಜ್ಞಾತ್ವಾ ತದನಂತರ ಮಾಂ ವಿಶತೆ, ತತ್ವತನ ತಿಳ್ಕೊಂಡು ಅನಂತರ ಪ್ರವೇಶ ಮಾಡ್ತಾನೆ. ಮದನು ಪ್ರವಿಷ್ಟೋ ಭವತಿ ಮುಕ್ತೋ ಭವತಿ ಇತ್ಯರ್ಥ, ನನ್ನ ಪ್ರವೇಶ ಮಾಡ್ತಾನೆ ಮುಕ್ತನಾಗ್ತಾನೆ ಅಂತ ಅರ್ಥ. ಅಲ್ಲಿಗೆ ನಾ ಮುಂದಿನ ಭಾಗನ ಇನ್ನು 2-3 ದಿವಸಕ್ಕೆ ಮೂದಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದಗೋಚ ಮಹಂಸೇನ ಪ್ರಿಯತಾಂ ಕಮಲಾಭ. Thank you.